ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 87. ಪವಿತ್ರಾತ್ಮನು ಬಂದಿದ್ದಾನೆ. ಸುವಾರ್ತೆಯಲ್ಲಿನ ನಮ್ಮ ಕೆಲವು ಅಧ್ಯಯನಗಳಲ್ಲಿ ಮೆಸ್ಸಿಯನ ಮರಣ ಮತ್ತು ಪುನರುತ್ಥಾನಗಳ ಕುರಿತಾಗಿ ದೇವರು ಪ್ರವಾದಿಗಳು ಬಹಳ ಹಿಂದೆಯೇ ಬರೆದಿದ್ದ ಎಲ್ಲ ಸಂಗತಿಗಳನ್ನು ಕರ್ತನಾದ ಯೇಸು ಹೇಗೆ ನೆರವೇರಿಸಿದನೆಂಬುದನ್ನು ನಾವು ಕೇಳಿಸಿಕೊಂಡೆವು. ಆದಾಮನ ಮಕ್ಕಳಿಗಾಗಿ ಪಾಪದ ಸಾಲವನ್ನು ತೀರಿಸುವುದಕ್ಕೆ ಯೇಸು ತಾನು ಜಡಿಯಲ್ಪಟ್ಟ ಶಿಲುಬೆಯ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದನೆಂಬುದನ್ನು ನಾವು ಓದಿದೆವು. ಆತನನ್ನು ಶಿಲುಬೆಯ ಮೇಲಿನಿಂದ ಇಳಿಸಿ ಸಮಾಧಿಯಲ್ಲಿಟ್ಟಲ್ಪಟ್ಟರೆಂಬುದನ್ನು ಸಹ ನಾವು ನೋಡಿದೆವು. ಹೀಗಿದ್ದರೂ ಮೂರನೆಯ ದಿನದಲ್ಲಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಯೇಸು ಎದ್ದ ನಂತರ ತನ್ನ ಶಿಷ್ಯರಿಗೆ 40 ದಿವಸಗಳವರೆಗೆ ಕಾಣಿಸಿಕೊಂಡು ತಾನು ನಿಜವಾಗಿಯೂ ಜೀವಂತವಾಗಿದ್ದೇನೆಂಬುದನ್ನು ರುಜುವಾತುಪಡಿಸಿದನು. ನಂತರ ನಮ್ಮ ಕೊನೆಯ ಪಾಠದಲ್ಲಿ ಆತನ ಶಿಷ್ಯರು ನೋಡುತ್ತಿರುವಾಗಲೇ ಯೇಸು ಪರಲೋಕಕ್ಕೆ ಏರಿಹೋದುದನ್ನು ನಾವು ನೋಡಿಕೊಂಡೆವು. ಯೇಸು ಪರಲೋಕಕ್ಕೆ ಹೋಗುವುದಕ್ಕಿಂತ ಮೊದಲು ತನ್ನ ಶಿಷ್ಯರಿಗೆ ಆಜ್ಞಾಪಿಸಿದ ಕೊನೆಯ ಸಂಗತಿ ನಿಮಗೆ ನೆನಪಿದೆಯಾ? ಆತನು ಹೇಳಿದ್ದನ್ನು ಮತ್ತೆ ಓದಿಕೊಳ್ಳೋಣ. ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲೀಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಏರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಹೀಗೆ ಯೇಸು ತನ್ನ ಶಿಷ್ಯರಿಂದ ಬೇರ್ಪಟ್ಟು ತಾನು ಎಲ್ಲಿಂದ ಬಂದಿದ್ದನೋ ಅದೇ ಪರದೇಶಕ್ಕೆ ಹಿಂದಿರುಗಿ ಹೋಗಿ ತನ್ನ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡನು. ಈ ದಿನ ಆತನು ಅಲ್ಲಿಯೇ ಇದ್ದಾನೆ ಮತ್ತು ನೀತಿಯಲ್ಲಿ ಈ ಲೋಕಕ್ಕೆ ತೀರ್ಪು ಮಾಡುವುದಕ್ಕೆ ಹಿಂದಿರುಗಿ ಬರುವ ಕ್ಷಣಕ್ಕಾಗಿ ಕಾಯುತ್ತಿದ್ದಾನೆ. ಯೇಸು ತಾನು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ತನ್ನ ಶಿಷ್ಯರಿಗೆ ಏನು ಆಜ್ಞಾಪಿಸಿದನೆಂಬುದನ್ನು ನೀವು ಕೇಳಿಸಿಕೊಂಡಿರ? ಪರಲೋಕದಿಂದ ಬರುವ ಪವಿತ್ರಾತ್ಮನಿಂದ ಹೊದಿಸಲ್ಪಡುವ ತನಕ ಯೆರೂಸಲೇಮಿನಲ್ಲಿಯೇ ಅವರು ಉಳಿದುಕೊಳ್ಳುವಂತೆ ಆತನು ಅವರಿಗೆ ಆಜ್ಞಾಪಿಸಿದನು. ಬಹುಶಃ ನಿಮ್ಮಲ್ಲಿ ಕೆಲವರು ಈಗಲೂ ಈ ಪವಿತ್ರಾತ್ಮನು ಯಾರು ಎಂದು ಆಶ್ಚರ್ಯಪಡಬಹುದು. ಪವಿತ್ರಾತ್ಮನು ದೇವರಾತ್ಮನು ಮತ್ತು ಯೇಸುವಿನ ಆತ್ಮನೂ ಆಗಿದ್ದಾನೆ. ಆತನು ತಂದೆಯಾದ ದೇವರಿಂದ ಮತ್ತು ಮಗನಾದ ಯೇಸುವಿನಿಂದ ಭಿನ್ನವಾಗಿದ್ದಾಗ್ಯೂ ಆತನು ಅವರಲ್ಲಿ ಒಬ್ಬನಾಗಿದ್ದಾನೆ. ಆದಿಯಲ್ಲಿ ದೇವರು ಲೋಕವನ್ನು ಸೃಷ್ಟಿಸುವಾಗ ಆತನು ದೇವರೊಂದಿಗಿದ್ದನು. ಈತನು ಹಿಂದಿನ ಕಾಲದಲ್ಲಿ ದೇವರ ವಾಕ್ಯವನ್ನು ಬರೆದು ಅದನ್ನು ಪ್ರಕಟಿಸುವುದಕ್ಕೆ ಪ್ರವಾದಿಗಳನ್ನು ಪ್ರೇರೇಪಿಸಿದ ಆತ್ಮನಾಗಿದ್ದಾನೆ. ಈತನು ಮರಿಯಳೆಂಬ ಹೆಸರಿನ ಒಬ್ಬ ಕನ್ಯೆಯ ಮೇಲೆ ಇಳಿದು ಬಂದು ಈಕೆಯು ಗರ್ಭಧರಿಸಿ ಪವಿತ್ರಾತ್ಮ ಮಗುವಾದ ಯೇಸುವಿಗೆ ಜನ್ಮ ಕೊಡುವಂತೆ ಅವಳನ್ನು ಶಕ್ತಳನ್ನಾಗಿಸಿದ ಉನ್ನತ ಆತ್ಮನಾದ ಪವಿತ್ರಾತ್ಮನಾಗಿದ್ದಾನೆ. ಈತನು ಮೆಸ್ಸಿಯನಾದ ಯೇಸುವಿನಲ್ಲಿದ್ದ ಆತ್ಮನಾಗಿದ್ದಾನೆ ಹಾಗೂ ಪವಿತ್ರಾತ್ಮನು ಯೇಸು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದ ಸಹಾಯಕನಾಗಿದ್ದಾನೆ. ಯೇಸು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದ್ದೇನೆಂದರೆ, ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಈ ಸಹಾಯಕನ ಬರುವಿಕೆಯ ಕುರಿತಾಗಿ ಏಸು ತನ್ನ ಶಿಷ್ಯರಿಗೆ ಏನು ವಾಗ್ದಾನ ಮಾಡಿದ್ದನೋ ಅದನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಪ್ರಾಮುಖ್ಯವಾದದ್ದಾಗಿದೆ. ಯಾಕೆಂದರೆ ಇನ್ನೊಬ್ಬ ಪ್ರವಾದಿ ಬರುತ್ತಾನೆಂದು ಏಸು ಪ್ರಕಟಿಸಿದ್ದಾನೆ ಎಂದು ಜನರು ನಂಬುವಂತೆ ಈ ದಿವಸಗಳಲ್ಲಿ ಕೆಲವರು ಮಾಡುತ್ತಿದ್ದಾರೆ. ಆದರೆ ಕರ್ತನಾದ ಏಸು ವಾಗ್ದಾನ ಮಾಡಿದ ಸಹಾಯಕನು ಒಬ್ಬ ಮಾನವ ಜೀವಿಯಲ್ಲ, ಯಾಕೆಂದರೆ ಈ ಸಹಾಯಕನು ಶುದ್ಧವಾದ ಆತ್ಮನಾಗಿದ್ದು ಯಾರೂ ನೋಡುವುದಕ್ಕೆ ಸಾಧ್ಯವಿಲ್ಲದ ಮತ್ತು ಕ್ರಿಸ್ತನ ಶಿಷ್ಯರೊಳಗೆ ಎಂದೆಂದಿಗೂ ಜೀವಿಸುವನಾಗಿದ್ದನೆಂದು ಏಸು ಸ್ಪಷ್ಟವಾಗಿ ತಿಳಿಸಿದ್ದನು. ಆದುದರಿಂದ ಈ ಪವಿತ್ರ ಆತ್ಮನು ಯಾರು? ಈತನು ಮೆಸ್ಸಿಯನಲ್ಲಿ ನಂಬಿಕೆ ಇಡುವಂತವರೆಲ್ಲರ ಹೃದಯಗಳಲ್ಲಿ ದೇವರು ಇಟ್ಟಿರುವಂತಹ ಆತ್ಮನಾಗಿದ್ದಾನೆ. ಆತನು ಅವರನ್ನು ಪುನರುಜ್ಜೀವನಗೊಳಿಸುತ್ತಾನೆ, ಶುದ್ಧಪಡಿಸುತ್ತಾನೆ, ಬಲಗೊಳಿಸುತ್ತಾನೆ, ಅವರನ್ನು ತನ್ನ ಸ್ವಂತದವರೆಂದು ಗುರುತು ಮಾಡುತ್ತಾನೆ ಮತ್ತು ಅವರಿಗೆ ತನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಎಂದೆಂದಿಗೂ ಪಾಲು ಕೊಡುತ್ತಾನೆ. ಪಂಚಾಶತಮ ದಿನದಂದು ಏಸುವಿನ ಶಿಷ್ಯರ ಮೇಲೆ ದೇವರು ತನ್ನ ಪವಿತ್ರಾತ್ಮನನ್ನು ಹೇಗೆ ಸುರಿಸಿದನೆಂಬುದನ್ನು ಈ ದಿನ ನಾವು ನೋಡಲಿದ್ದೇವೆ. ಪಂಚಾಶತಮ ದಿನವು ಪ್ರವಾದಿಯಾದ ಮೋಶೆಯ ಕಾಲದಲ್ಲಿ ದೇವರು ಇಸ್ರಾಯೇಲರಿಗಾಗಿ ಸ್ಥಾಪಿಸಿದ್ದ ಒಂದು ಹಬ್ಬವಾಗಿದೆ. ನೀವು ಇದನ್ನು ತೋರಾದಲ್ಲಿ ಓದಿಕೊಳ್ಳಬಹುದು. ಈ ದಿನದಂದು ಇಸ್ರಾಯೇಲರು ದೇವರು ತಮಗೆ ಕೊಟ್ಟ ಗೋಧಿ ಬೆಳೆಯ ಸುಗ್ಗಿಯಲ್ಲಿನ ಅಭಿವೃದ್ಧಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದರು. ಹೀಗಿದ್ದರೂ ಪಂಚಾಶತಮ ಹಬ್ಬಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯವಾದ ಅರ್ಥವಿದೆ. ಪಂಚಾಶತಮ ಹಬ್ಬವು ಮೆಸ್ಸಿಯನಲ್ಲಿ ನಿಜವಾಗಿಯೂ ನಂಬಿಕೆ ಇಡುವಂತವರೆಲ್ಲರಲ್ಲಿ ಜೀವಿಸುವುದಕ್ಕೆ ಪವಿತ್ರಾತ್ಮನನ್ನು ಕಳಿಸುವುದಕ್ಕೆ ಬಹಳ ಹಿಂದೆಯೇ ದೇವರು ಆರಿಸಿಕೊಂಡ ದಿನವಾಗಿದೆ. ಪಸ್ಕ ಹಬ್ಬವಾಗಿ 50 ದಿವಸಗಳ ನಂತರ ನಡೆದಂತಹ ಪಂಚಾಶತಮ ಹಬ್ಬದಂತೆಯೇ ಮೆಸ್ಸಿಯನಾದ ಏಸು ಮರಣ ಹೊಂದಿ ಎದ್ದು ಬಂದ 50 ದಿವಸಗಳ ನಂತರ ಪವಿತ್ರಾತ್ಮನನ್ನು ಕಳಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಏಸು ತನ್ನ ಶಿಷ್ಯರನ್ನು ಬಿಟ್ಟು ಹಿಂದಿರುಗಿದ ನಂತರ ಏನು ಸಂಭವಿಸಿತೆಂಬುದನ್ನು ನೋಡುವುದಕ್ಕೆ ಈಗ ದೇವರ ವಾಕ್ಯದಲ್ಲಿರುವುದನ್ನು ಮುಂದುವರಿಸೋಣ. ವಾಕ್ಯವು ಹೀಗೆ ಹೇಳುತ್ತದೆ: ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಎರುಸಲೇಮಿಗೆ ಹಿಂದಿರುಗಿ ಬಂದರು. ಆ ಗುಡ್ಡಕ್ಕೂ ಎರುಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಪಿಲಿಪ್ಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನ್ನಿಸಿಕೊಂಡ ಸಿಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಏಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲ್ಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಎರುಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಏಲಾಮ್ಯರು, ಮೆಸಪತೋಮ್ಯ, ಯೂದಾಯ, ಕಪದೋಕ್ಯ, ಪೊಂತ, ಆಸ್ಯ, ಫ್ರುಗ್ಯ, ಪಂಫುಲ್ಯ, ಐಗುಪ್ತ, ಕುರೇನ್ಯ, ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಆಗ ಪೇತ್ರನು 11 ಮಂದಿ ಅಪೋಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆಯಾಗಿದೆ ಅಷ್ಟೆ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಆತನ ವಿಷಯದಲ್ಲಿ ದಾವಿದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೇನು. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿಯೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸಧ್ವನಿಯನ್ನು ಮಾಡಿತು, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗುಡಿಸುವುದಿಲ್ಲ. ಸಹೋದರರೇ, ಮೂಲ ಪಿತೃವಾದ ದಾವಿದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಏನೆಂದರೆ, ಆತನು ತೀರಿಹೋಗಿ ಹೂಣಲ್ಪಟ್ಟನು. ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಅದೇ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ, ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನೂ ಉಳಿದ ಅಪೋಸ್ತಲರನ್ನೂ, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾರುಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರಬುದ್ದಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಜೊತೆ ಕೇಳುಗರೆ, ನೀವು ಪೇತ್ರನ ಪ್ರಸಂಗವನ್ನು ನಿಜವಾಗಿಯೂ ಕೇಳಿಸಿಕೊಂಡಿರಾ? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯೆರೂಸಲೇಮಿನಲ್ಲಿ ಜನರ ಗುಂಪಿಗೆ ಆತನು ಹೇಳಿದ್ದೇನೆಂದರೆ, ದೇವರು ತನ್ನ ಪ್ರವಾದಿಗಳ ಮೂಲಕ ಬಹಳ ಹಿಂದೆಯೇ ವಾಗ್ದಾನ ಮಾಡಿದಂತೆ ಮೆಸ್ಸಿಯನಾದ ಯೇಸುವನ್ನು ಆತನು ಕಳುಹಿಸಿಕೊಟ್ಟನು. ಪೇತ್ರನು ಅವರಿಗೆ, ಪರಲೋಕದಿಂದ ದೇವರು ಕಳಿಸಿದ ಆ ಮೆಸ್ಸಿಯನನ್ನು ನೀವು ಕಡೆಗಣಿಸಿದಿರಿ, ಆತನನ್ನು ಶಿಲುಬೆಗೆ ಹಾಕುವುದರ ಮೂಲಕ ನೀವು ಕೊಲೆ ಮಾಡಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ದೇವರು ಆತನನ್ನು ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡು ಆತನನ್ನು ಮಹಿಮೆಪಡಿಸಿದನು ಮತ್ತು ವಾಗ್ದಾನ ಮಾಡಿದಂತೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟನು. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಪ್ರವಾದಿಗಳ ಸಂದೇಶಗಳನ್ನು ನಂಬಿರಿ. ಲೋಕದ ರಕ್ಷಕನು ಮತ್ತು ನ್ಯಾಯಾಧಿಪತಿಯಾಗಿ ದೇವರು ನೇಮಕ ಮಾಡಿರುವಂಥ ಏಸುವನ್ನು ನಂಬಿರಿ. ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವೆನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ಅಪೊಸ್ತಲರ ಕೃತ್ಯ 10:43. ಹೀಗೆ ಅಪೊಸ್ತಲನಾದ ಪೇತ್ರನು ಮೆಸ್ಸಿಯನಾದ ಏಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆಯ ಶುಭ ಸಂದೇಶವನ್ನು ಸಾರಿದನು. ಪೇತ್ರನ ಮಾತುಗಳನ್ನು ಕೇಳಿದ ಜನರು, ನಾವು ಶಿಲುಬೆಗೆ ಹಾಕಿಸಿದ ನಜರೇತಿನ ಯೇಸುವೆ ಪರಲೋಕದಿಂದ ಬಂದ ಮಹಿಮೆಯ ಕರ್ತನೆಂಬುದಾಗಿ ಗುರುತು ಹಿಡಿದಿದ್ದರಿಂದ ಅವರು ತಮ್ಮ ಹೃದಯಗಳಲ್ಲಿ ತುಂಬಾ ನೊಂದುಕೊಂಡರು. ಜನರಿಂದ ತಿರಸ್ಕಾರ ಮತ್ತು ದ್ವೇಷಕ್ಕೊಳಗಾಗಿದ್ದ ಈ ಯೇಸು ದೇವರು ಬಹಳ ಹಿಂದೆ ತನ್ನ ಪ್ರವಾದಿಗಳ ಮೂಲಕವಾಗಿ ವಾಗ್ದಾನ ಮಾಡಿದ್ದ ಮೆಸ್ಸಿಯನಾಗಿದ್ದನು. ಹಾಗಾಗಿ ಆ ದಿನದಲ್ಲಿ ಅನೇಕರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನಾದ ಏಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆಯಿಟ್ಟರು. ಈ ಹೊಸ ವಿಶ್ವಾಸಿಗಳು ಏಸು ಕ್ರಿಸ್ತನ ಮರಣ, ಹೂನಿಡುವಿಕೆ ಮತ್ತು ಪುನರುತ್ಥಾನದಲ್ಲಿ ನಂಬಿಕೆಯಿಡುವುದರಿಂದ ತಮ್ಮ ಪಾಪಗಳನ್ನು ತೊಳೆದುಕೊಂಡಿದ್ದೇವೆಂಬ ಸತ್ಯಕ್ಕೆ ಬಹಿರಂಗವಾಗಿ ಸಾಕ್ಷಿ ಕೊಡಲು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು ಅಂದರೆ ಅವರ ಪಾಪಗಳು ತೊಳೆಯಲ್ಪಟ್ಟ ಹಾಗಲ್ಲ, ಆದರೆ ಇದು ಈಗಾಗಲೇ ಒಳಗೆ ನಡೆದಿರುವ ಶುದ್ಧತೆಯ ಹೊರತೋರಿಕೆಯ ಒಂದು ಗುರುತು ಮಾತ್ರವಾಗಿದೆ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮಭರಿತರು ಆದರು. ಹೀಗೆ ಪಂಚಾಶತಮ ದಿನದಂದು ಸಭೆಯು, ಅಂದರೆ ಏಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ಸಭೆಯು ಹುಟ್ಟಿತು. ಏಸುವಿನ ಸಭೆಯು ಒಂದು ಕಟ್ಟಡ ಅಥವಾ ಒಂದು ಧರ್ಮವಲ್ಲ. ಸಭೆ ಎಂದರೆ ಗ್ರೀಕ್ನಲ್ಲಿ ಎಕ್ಲೀಸಿಯಾ, ಅಂದರೆ ಕರೆಯಲ್ಪಟ್ಟವರು ಎಂದು ಅರ್ಥ. ಈ ದಿನ ಲೋಕದಲ್ಲಿ ನಿಜವಾದ ವಿಶ್ವಾಸಿಗಳು ಮತ್ತು ಸುಳ್ಳು ವಿಶ್ವಾಸಿಗಳು ಇರುವ ಹಾಗೆ ನಿಜವಾದ ಸಭೆ ಮತ್ತು ಸುಳ್ಳು ಸಭೆ ಎನ್ನುವುದು ಸಹ ಇದೆ. ಏಸು ಕ್ರಿಸ್ತನ ನಿಜವಾದ ಸಭೆಯು ಪಂಚಾಶತಮ ದಿನದಿಂದ ಮೊದಲುಗೊಂಡು ಕ್ರಿಸ್ತನ ಸಂಪೂರ್ಣವಾದ ಕೊನೆಗೊಳಿಸಲ್ಪಟ್ಟಿರುವ ಯಜ್ಞದಲ್ಲಿ ಯಥಾರ್ಥವಾದ ನಂಬಿಕೆಯಿಂದ ಆದಾಮನ ಕುಟುಂಬದಿಂದ ಕ್ರಿಸ್ತನ ಕುಟುಂಬಕ್ಕೆ ರೂಪಾಂತರಗೊಂಡಿರುವುದರಿಂದ ರಚಿತವಾಗಿದೆ. ಈ ದಿನ ನಾವು ಕೇಳಿಸಿಕೊಂಡ ಪಂಚಾಶತಮ ದಿನದ ಘಟನೆಯು ಸುಮಾರು 2,000 ವರ್ಷಗಳ ಹಿಂದೆ ಸಂಭವಿಸಿತ್ತು. ಇದು ನನಗೆ ಸಂಬಂಧಿಸಿಲ್ಲ. ಮೆಸ್ಸಿಯನನ್ನು ಶಿಲುಬೆಗೆ ಹಾಕಿದವರಲ್ಲಿ ನಾನು ಒಬ್ಬನಾಗಿರಲಿಲ್ಲ. ಯಹೂದ್ಯರು ಮತ್ತು ರೋಮನ್ನರು ಇದನ್ನು ಮಾಡಿದರು. ಇದರೊಂದಿಗೆ ಮಾಡುವುದಕ್ಕೆ ನನಗೆ ಯಾವ ಸಂಗತಿಯೂ ಇಲ್ಲ ಎಂದು ಯಾರಾದರೂ ಹೇಳುವುದಕ್ಕೆ ಬಹುಶಃ ಇದು ಕಾರಣವಾಗಬಹುದು. ಏನೇ ಆದರೂ ದೇವರ ವಾಕ್ಯವು ನಮಗೆ ಹೀಗೆ ಹೇಳುತ್ತದೆ, ಏನೆಂದರೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮ್ಮ ಪಾಪಗಳು ಆತನ ಮರಣಕ್ಕೆ ಕಾರಣವಾದವು. ನಮ್ಮ ಪ್ರತಿಯೊಬ್ಬನನ್ನು ಶಿಲುಬೆಗೆ ಹಾಕುವುದಕ್ಕೆ ದೇವರು ಮನುಷ್ಯನಿಗೆ ಅನುಮತಿಸುವುದಕ್ಕೆ ನಮ್ಮ ದ್ರೋಹಗಳು ಕಾರಣವಾದವು. ಮನುಷ್ಯನು ಏಸುವನ್ನು ಶಿಲುಬೆಗೇರಿಸಿದನು, ಆದರೆ ದೇವರು ನಂಬುವವರೆಲ್ಲರಿಗೆ ರಕ್ಷಕನನ್ನಾಗಿ ಮತ್ತು ನಂಬಿದವರಿಗೆ ತೀರ್ಪುಗಾರನನ್ನಾಗಿ ಆತನನ್ನು ಮರಣದಿಂದ ಎಬ್ಬಿಸಿದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕೆಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರೂ ಆಧಾರ ಕೊಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯ 17:30-31. ಈ ಮಾತಿನ ಕುರಿತು ಜಾಗ್ರತೆಯಿಂದ ಆಲೋಚಿಸಿರಿ, ಯಾಕೆಂದರೆ ನೀವು ಇದಕ್ಕೆ ಅದರ ಮೇಲೆ ಹೇಗೆ ಪ್ರತಿಕ್ರಿಯಿಸುತ್ತೀರೋ ಅದರ ಮೇಲೆ ನಿಮ್ಮ ನಿತ್ಯತ್ವದ ಗುರಿಯು ಅವಲಂಬಿತವಾಗಿದೆ. ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು ಪ್ರಿಯರೇ. ಅಪೊಸ್ತಲನಾದ ಪೇತ್ರನು ಹೇಳಿರುವುದರ ಕುರಿತು ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಒಂದು ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ, ನೀನಿಲ್ಲ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ,
ನಿನ್ನಯ ಕರದಿ ಹಿಡಿದು ನನ್ನ ಕರೆಸಿರುವೆ ದೇವಾ, ನನ್ನ ಸಹಾಯ ನನ್ನ ಬಂಡೆ ನೀನೇ ಯೇಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಯೇಸಯ್ಯ, ಯೇಸಯ್ಯ ಯೇಸಯ್ಯ ನೀನಿಲ್ಲರೆ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ ಯೇಸಯ್ಯ, ಕೊರತೆಗಳನ್ನು ನೀಗಿಸುವವನು ನೀನೇ ಯೇಸಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಯೇಸಯ್ಯ ಯೇಸಯ್ಯ ನೀನಿಲ್ಲದೇ ನಾನಿಲ್ಲಯ್ಯ, ಯೇಸಯ್ಯ ಯೇಸಯ್ಯ ನೀನಿಲ್ಲ. ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ಯೇಸಯ್ಯ ಯೇಸಯ್ಯ ನೀನೇ.